ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ.
ನನ್ನನ್ನು ಪರೀಕ್ಷಿಸಿ ಸಂಪೂರ್ಣ ತಿಳ್ಕೊಂಡಿದ್ದೀ, ನನ್ನ ಆಲೋಚನೆ ಎಲ್ಲ ಬಲ್ಲವನಾಗಿರುತ್ತೀ. ನನ್ನನ್ನು ಪರೀಕ್ಷಿಸಿ ಸಂಪೂರ್ಣ ತಿಳ್ಕೊಂಡಿದ್ದೀ, ನನ್ನ ಆಲೋಚನೆ ಎಲ್ಲ ಬಲ್ಲವನಾಗಿರುತ್ತಿ.
ಇರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ, ದಿ ವಾಯ್ಸ್ ಆಫ್ ಹೋಪ್. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ಕೊನೆಯ ಕಾಲದಲ್ಲಿ ಸೈತಾನನ ವಂಚನೆಗಳು ಭಾಗ 7. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಸೈತಾನನು ಕೊನೆಯ ಕಾಲದಲ್ಲಿ ತರುವಂತಹ ವಂಚನೆಗಳು ಏನು ಅನ್ನುವಂತಹ ವಿಚಾರದ ಅಡಿಯಲ್ಲಿ ನಾವು ಅನೇಕ ವಿಚಾರಗಳನ್ನು ಕಲಿತುಕೊಂಡು ಬರುವಂಥವರಾಗಿದ್ದೇವೆ. ವಿಶೇಷವಾಗಿ ಸೈತಾನ ಹೊರಗೆ ಅಲ್ಲ, ಸಭೆಯ ಒಳಗಡೆ ಇದ್ದುಕೊಂಡು ಅನೇಕರನ್ನು ಸತ್ಯವೇದಕ್ಕೆ ವಿರುದ್ಧವಾಗಿ ಮೋಸ ಮಾಡುವಂಥವನಾಗಿದ್ದಾನೆ. ಸಿಂಹೋಪಾದಿಯಲ್ಲಿ ಯಾರನ್ನು ನುಂಗಲು ಎಂಬುದಾಗಿ ಆತನು ಬರುವಂಥವನಾಗಿದ್ದಾನೆ. ಅನೇಕ ಸುಳ್ಳಾದಂತಹ ಪುನರುಜ್ಜೀವನ ಕೂಟಗಳನ್ನು ನಡೆಸುವುದರ ಮೂಲಕವಾಗಿ ಅನೇಕರನ್ನು ಮೋಸಗೊಳಿಸುವಂಥವನಾಗಿದ್ದಾನೆ. ಸಂಗೀತದ ಮೂಲಕವಾಗಿಯೂ ಹಾಗೂ ಬೇರೆ ಭಾಷೆಗಳನ್ನು ಹಾಡುವುದರ ಮೂಲಕವಾಗಿಯೂ ಅನೇಕರನ್ನು ವಂಚಿಸುವಂಥವನಾಗಿದ್ದಾನೆ. ಇನ್ನು ಕೆಟ್ಟ ದೇವದೂತರ ವೇಷವನ್ನು ಹಾಕಿಕೊಂಡು ನಮ್ಮ ಪ್ರೀತಿ ಪಾತ್ರರಂತೆ ಅವರು ಬಂದು ಅನೇಕರನ್ನು ಮೋಸಗೊಳಿಸುವಂಥವರಾಗಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಕೊನೆಯ ಕಾಲದಲ್ಲಿ ಸೈತಾನನು ಕ್ರಿಸ್ತನಂತೆ ವೇಷವನ್ನು ಧರಿಸಿಕೊಳ್ಳುವಂಥವನಾಗಿದ್ದಾನೆ. ಯಾವ ರೀತಿಯಲ್ಲಿ ಸೈತಾನನು ಪ್ರತಿಯೊಂದು ವಿಧದಲ್ಲೂ ನೋಡಿದರೂ ಸಹ ಕ್ರಿಸ್ತನಂತೆ ವೇಷವನ್ನು ಧರಿಸಿಕೊಂಡು ಬೆಳಕಿನ ದೂತನಂತೆ ಬರುವಂಥವನಾಗಿದ್ದಾನೆ ಅನ್ನುವಂತಹ ವಿಚಾರವನ್ನು ಇವತ್ತಿನ ದಿನದಲ್ಲಿ ನಾವು ಮುಂದುವರಿದು ನೋಡುವಂಥವರಾಗಿದ್ದೇವೆ. ಈ ಒಂದು ಸಂದೇಶವನ್ನು ನಾವು ಧ್ಯಾನಿಸುವುದಕ್ಕಿಂತ ಮೊದಲು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಪ್ರೀತಿಮಯನು, ಕರುಣಾಮಯನು, ದಯಾಮಯನಾಗಿರ್ತಕ್ಕಂಥ ಸ್ವಾಮಿ, ಈ ಒಂದು ಸಮಯದಲ್ಲಿ ನಿನ್ನ ಮಕ್ಕಳಾಗಿ ನಿನ್ನ ಪಾದದ ಬಳಿಗೆ ಬಂದಿದ್ದೇವೆ ಸ್ವಾಮಿ. ಹೌದು ದೇವ, ಸೈತಾನನು ಕೊನೆಯ ಕಾಣದಲ್ಲಿ ಅನೇಕ ವಂಚನೆಗಳನ್ನು ಈ ಲೋಕಕ್ಕೆ ತರುವಂತವನಾಗಿದ್ದಾನೆ ಸ್ವಾಮಿ. ಸಾಧ್ಯವಾದರೆ ಹಾಯಲ್ಪಟ್ಟವರನ್ನು ಸಹ ಮೋಸಗೊಳಿಸುವಂಥವನಾಗಿದ್ದಾನೆ ಎಂಬುದಾಗಿ ನೀನು ಎಚ್ಚರಿಕೆಯನ್ನು ಕೊಟ್ಟಿದ್ದೀಯ. ಆದರೆ ದೇವ, ಈ ದಿನದಲ್ಲಿ ಕೇಳುಗರ ಹೃದಯದಲ್ಲಿ ನೀನು ಮಾತನಾಡು ಸ್ವಾಮಿ. ಯಾವ ಒಂದು ವಂಚನೆಗೆ ಅವರು ಬಲಿಯಾಗಿದ್ದಾರೆ ನಮಗೆ ಗೊತ್ತಿಲ್ಲ ಸ್ವಾಮಿ. ಆದರೆ ಇದನ್ನು ಕೇಳುವಾಗ ಅವರು ಸ್ವಾಮಿ ಈ ವಂಚನೆಗಳಿಂದ ತಪ್ಪಿಸಿಕೊಂಡು ಸತ್ಯದಲ್ಲಿ ಸ್ಥಿರವಾಗಿ ಬೇರೂರಿ ನಿನ್ನ ಎರಡನೇ ಬರವಣಕ್ಕೆ ಸಿದ್ಧರಾಗುವಾಗೆ ಅವರನ್ನು ಪ್ರೇರೇಪಿಸು ರಾಜ. ಕೇಳುವಾಗ ಸ್ವಾಮಿ ಸೈತಾನನು ಅನೇಕ ಶೋಧನೆಗಳನ್ನು ತಂದು ಈ ಒಂದು ಸಂದೇಶವನ್ನು ಕೇಳದ ರೀತಿಯಲ್ಲಿ ಸ್ವಾಮಿ ಆತನು ಜನಗಳ ಮನಸ್ಸನ್ನು ಬೇರೆ ಕಡೆಗೆ ಸೆಳೆಯುವಂಥವನಾಗಿದ್ದಾನೆ. ಆದರೆ ನೀನು ಸ್ವಾಮಿ ಕೇಳುಗರ ಸಂಗಡ ನೀನು ಮಾತನಾಡು, ನಿನ್ನ ಪರಿಶುದ್ಧಾತ್ಮನ ಮುಖಾಂತರವಾಗಿ ನೀನು ಮಾತನಾಡುವುದರ ಮೂಲಕವಾಗಿ ಬರುವಂಥ ವಂಚನೆಗಳಿಂದ ತಪ್ಪಿಸಿಕೊಂಡು ನಿನ್ನ ರಾಜ್ಯಕ್ಕೆ ಅವರು ಸಿದ್ಧರಾಗುವಾಗಿಯೂ ಅನೇಕರನ್ನು ಪರಲೋಕ ರಾಜ್ಯಕ್ಕೆ ತರುವಾಗೆ ನೀನು ಸಹಾಯ ಮಾಡು, ಆಶೀರ್ವದಿಸು, ಬಲಪಡಿಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡುವಂತಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರಿಯ ಕೇಳುಗರೆ, ಸೈತಾನನು ಕ್ರಿಸ್ತನಂತೆ ವೇಷವನ್ನು ಕೊನೆಯ ಕಾಲದಲ್ಲಿ ಧರಿಸಿಕೊಳ್ಳುವಂಥವನಾಗಿದ್ದಾನೆ. ಆತನನ್ನು ನೋಡಲು ಕ್ರಿಸ್ತನ ರೀತಿಯಲ್ಲೇ ಬರುವಂಥವನಾಗಿದ್ದಾನೆ. ಆದರೆ ನಾವು ಕ್ರಿಸ್ತನ ಎರಡನೇ ಬರೋಣದ ವಿಚಾರವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಾಗ ಮಾತ್ರ ಸೈತಾನನು ಕ್ರಿಸ್ತನಂತೆ ಬರುವುದು ಮತ್ತು ನಿಜವಾಗಿಯೂ ಯೇಸು ಸ್ವಾಮಿ ಎರಡನೇ ಸಾರಿ ಈ ಲೋಕಕ್ಕೆ ಬರುವುದು ಎರಡು ವಿಧದ ವ್ಯತ್ಯಾಸವನ್ನು ನಾವು ಕಂಡುಹಿಡಿಬೇಕು. ಇದನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ ನಾವು ಸೈತಾನನು ಕ್ರಿಸ್ತನಂತೆ ವೇಷ ಧರಿಸಿಕೊಂಡು ಬಂದಾಗ ನಾವು ಸುಲಭವಾಗಿ ಆ ವಂಚನೆಯಿಂದ ತಪ್ಪಿಸಿಕೊಳ್ಳಬಹುದು. ಕ್ರಿಸ್ತನ ಎರಡನೇ ಬರೋಣದ ವಿಚಾರ ಸರಿಯಾಗಿ ನಾವು ಅರ್ಥ ಮಾಡಿಕೊಳ್ಳಲಿಲ್ಲ ಅಂದರೆ ಖಂಡಿತವಾಗಿಯೂ ಸಹ ಸೈತಾನನು ಕ್ರಿಸ್ತನ ವೇಷವನ್ನು ಧರಿಸಿಕೊಂಡು ಬಂದಾಗ ನಾವು ಮೋಸ ಹೋಗ್ತಕ್ಕಂಥವರಾಗಿದ್ದೇವೆ. ಹಾಗಾದರೆ ಯೇಸು ಸ್ವಾಮಿ ಎರಡನೇ ಸಾರಿ ಈ ಲೋಕಕ್ಕೆ ಬರುವಂತಹ ಸಂದರ್ಭದಲ್ಲಿ ಯಾವ ಯಾವ ರೀತಿಯಲ್ಲಿ ಬರ್ತಕ್ಕಂಥವನಾಗಿದ್ದಾನೆ ಎಂಬುದಾಗಿ ಸತ್ಯವೇದ ತಿಳಿಸ್ತಕ್ಕಂಥದ್ದಾಗಿದೆ. ಮೊದಲನೇದಾಗಿ ಆತನ ಬರೋಣವನ್ನು ಎಲ್ಲರೂ ಸಹ ನೋಡುವಂಥವರಾಗಿದ್ದಾರೆ. ಯಾವ ರೀತಿಯಲ್ಲಿ ಎಂಬುದಾಗಿ ನಾವು ನೋಡಬೇಕಾದರೆ ಪ್ರಕಟಣೆ ಪುಸ್ತಕ 1:7 ನಾವು ಓದಬೇಕಾದರೆ ದೇವರ ವಾಕ್ಯ ಹೀಗೆ ತಿಳಿಸುತ್ತದೆ, ಹೀಗೋ ಮೇಘಗಳೊಂದಿಗೆ ಬರುತ್ತೇನೆ, ಎಲ್ಲರ ಕಣ್ಣುಗಳು ಕಾಣತಕ್ಕಂಥವರಾಗಿದೆ, ಆತನ ಇರಿದವರು ಸಹ ನೋಡುವಂಥವರಾಗಿದ್ದಾರೆ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಹಾಗಾಗಿ ಕ್ರಿಸ್ತನು ಇಲ್ಲಿದ್ದಾನೆ, ಕ್ರಿಸ್ತನು ಅಲ್ಲಿದ್ದಾನೆ, ಅಡವಿಲಿದ್ದಾನೆ ಅಂದರೆ ನಾವು ಹೋಗಬಾರದು. ಯಾಕೆಂದರೆ ಆತನ ಎರಡನೇ ಬರೋಣವನ್ನು ಎಲ್ಲರೂ ಸಹ ನೋಡುವಂಥವರಾಗಿದ್ದಾರೆ. ಎಲ್ಲ ಕಣ್ಣುಗಳು ಸಹ ಆತನ ಬರೋಣವನ್ನು ನೋಡುವಂತವರಾಗಿದ್ದಾರೆ. ಆದರೆ ಸೈತಾನನ ಬರೋಣ ಹೇಗಿರ್ತಕ್ಕಂಥದ್ದಾಗಿದೆ ಅಂದರೆ, ಆತನು ಒಂದು ಸ್ಥಳಕ್ಕೆ ಬಂದಾಗ ಮತ್ತೊಂದು ಸ್ಥಳದಲ್ಲಿರ್ತಕ್ಕಂಥ ಜನರಿಗೆ ಅದು ಗೊತ್ತಾಗುವುದಿಲ್ಲ. ಆದರೆ ಕ್ರಿಸ್ತನು ಬರಬೇಕಾದಂಥದ್ದು ಎಲ್ಲರಿಗೂ ಸಹ ಗೊತ್ತಾಗ್ತಕ್ಕಂಥದ್ದಾಗಿದೆ. ಅದಕ್ಕೋಸ್ಕರವೇ ಅಪೊಸ್ತಲರ ಕೃತ್ಯಗಳು 1:11 ನಾವು ನೋಡಬೇಕಾದರೆ ಅಲ್ಲಿ ಶಿಷ್ಯರುಗಳು ಕ್ರಿಸ್ತನು ಪರಲೋಕಕ್ಕೆ ಏರಿ ಹೋಗುವಂತಹ ಆ ದೃಶ್ಯವನ್ನು ನೋಡುವಂಥವರಾಗಿದ್ದಾರೆ. ಅಂತಹ ಸಂದರ್ಭದಲ್ಲಿ ಇಬ್ಬರು ದೇವದೂತರು ಅವರ ಮಧ್ಯದಲ್ಲಿ ಬಂದು, ಗಲೀಲಿಯದ ಜನಗಳೇ, ನೀವು ಏಕೆ ಆಕಾಶದ ಕಡೆಗೆ ನೋಡುತ್ತಿದ್ದೀರಾ? ಹೇಗೆ ಕ್ರಿಸ್ತನು ಪರಲೋಕಕ್ಕೆ ಹೇರಿ ಹೋದನು, ಆಕಾಶದೊಳಗೆ ಹೇರಿ ಹೋದನು, ಅದೇ ರೀತಿಯಾಗಿ ಆತನು ಬರುವಂತವನಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಪ್ರಿಯ ಕೇಳುಗರೆ, ಯೇಸು ಸ್ವಾಮಿ ಹೇಗೆ ಪರಲೋಕಕ್ಕೆ ಹೋದನು, ಅದೇ ರೀತಿಯಾಗಿ ಎರಡನೇ ಸಾರಿ ಬರುವಂತವನಾಗಿದ್ದಾನೆ, ರಾಜಾದಿರಾಜನಾಗಿ ಬರುವಂತವನಾಗಿದ್ದಾನೆ. ಹಾಗಾಗಿ ಸೈತಾನನ ಒಂದು ಬರುವಿಕೆಗೂ ಹಾಗೂ ಕ್ರಿಸ್ತನ ಬರುವಿಕೆಗೂ ನಡುವೆ ಇರತಕ್ಕಂಥ ವ್ಯತ್ಯಾಸವನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಅರ್ಥ ಮಾಡಿಕೊಂಡಾಗ ಮಾತ್ರ ನಾವು ಬರತಕ್ಕಂತಹ ಸೈತಾನನ ವಂಚನೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯ. ಆದರೆ ಅನೇಕ ಸಂದರ್ಭದಲ್ಲಿ ಸೈತಾನ ಕ್ರಿಸ್ತನ ವೇಷವನ್ನು ಧರಿಸಿಕೊಂಡು ಬಂದು ಯಾವ ಎಲ್ಲ ಕಾರ್ಯಗಳನ್ನು ಮಾಡಿ ಮೋಸಗೊಳಿಸ್ತಕ್ಕಂಥವನಾಗಿದ್ದಾನೆ ಅಂದರೆ, ಸೈತಾನನ ಶಕ್ತಿಗೆ ಒಂದು ಮಿತಿ ಇದೆ, ಅದನ್ನು ಮೀರಲು ಅವನಿಗೆ ಸಾಧ್ಯವಿಲ್ಲ. ಅವನು ನಿಜವಾಗಿಯೂ ಮಾಡಲು ಶಕ್ತಿ ಇಲ್ಲದ ಕಾರ್ಯವನ್ನು ಮೋಸದಿಂದ ನಕಲು ಮಾಡುವಂಥವನಾಗಿದ್ದಾನೆ. ಯಾವ ಯಾವ ಕಾರ್ಯಗಳನ್ನು ಸೈತಾನ ತಾನು ಮಾಡಲು ಸಾಧ್ಯವಿಲ್ಲವೋ ಅದನ್ನು ನಕಲಿ ಮಾಡತಕ್ಕಂಥವನಾಗಿದ್ದಾನೆ. ನಿಜ ರೂಪವನ್ನು ನಕಲಿಯಾಗೆ ಜನಗಳಿಗೆ ತೋರಿಸಿ ಇದೇ ನಿಜ ಎನ್ನುವ ರೀತಿಯಲ್ಲಿ ಅವನು ತೋರಿಸುವಂಥವನಾಗಿದ್ದಾನೆ. ಅವನ ಶಕ್ತಿಗೆ ದೇವರು ಒಂದು ಮಿತಿಯನ್ನು ಕೊಟ್ಟಿದ್ದಾರೆ. ಆ ಮಿತಿಯನ್ನು ಮೀರಿ ಅವನನ್ನು ಹೋಗಲು ಸಾಧ್ಯವಿಲ್ಲ. ಯಾವಾಗ ಆ ಮಿತಿಯನ್ನು ಮೀರಲು ಪ್ರಯತ್ನಿಸ್ತಕ್ಕಂಥವನಾಗಿದ್ದಾನೋ ಆವಾಗ ಅದನ್ನು ನಕಲಿ ಮೂಲಕವಾಗಿ ಮಾಡಿ ತೋರಿಸುವಂಥವನಾಗಿದ್ದಾನೆ. ಹಾಗಾಗಿ ನಾವು ಕ್ರಿಸ್ತನ ಎರಡನೇ ಬರೋಣದ ವಿಚಾರವಾಗಿ ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಯಾಕೆಂದರೆ ಸೈತಾನ ಪ್ರತಿಯೊಂದು ವಿಧದಲ್ಲಿಯೂ ಸಹ, ಪ್ರತಿಯೊಂದು ಆಯಾಮದಲ್ಲಿಯೂ ಸಹ ಕ್ರಿಸ್ತನನ್ನು ಹೋಲುವ ರೀತಿಯಲ್ಲೇ ಬರುವಂಥವನಾಗಿದ್ದಾನೆ. ಹಾಗಾಗಿ ಪ್ರಿಯ ಕೇಳುಗರೆ, ನಾವು ಈ ಒಂದು ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಬಹಳ ಬಹಳ ಮುಖ್ಯ. ಇಲ್ಲ ಅಂದರೆ ಖಂಡಿತವಾಗಿಯೂ ಆತನು ಕ್ರಿಸ್ತನ ವೇಷವನ್ನು ಧರಿಸಿಕೊಂಡು ಬಂದಾಗ ಅನೇಕ ಜನರು ಅದಕ್ಕೆ ಮೋಸ ಹೋಗ್ತಕ್ಕಂಥವರಾಗಿದ್ದಾರೆ. ಇದು ಕೊನೆಯ ಸೈತಾನನ ಒಂದು ಕುತಂತ್ರ, ಕೊನೆಯ ಒಂದು ವಂಚನೆ ಆಗಿದೆ ಎಂಬುದಾಗಿ ನಾವು ನೋಡಬಹುದಾಗಿದೆ. ಎಲ್ಲ ರೀತಿಯಲ್ಲೂ ಅವನು ವಂಚಿಸ್ತಕ್ಕಂಥವನಾಗಿದ್ದಾನೆ. ಆದರೆ ಕೆಲವೊಂದು ಸಂದರ್ಭದಲ್ಲಿ ಸತ್ಯವೇದವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿರತಕ್ಕಂಥ ದೇವ ಜನಗಳು ಈ ರೀತಿಯ ಕಾರ್ಯಗಳಿಗೆ ಬಿದ್ದು ಹೋಗೋದಿಲ್ಲ. ಆದರೆ ಕೊನೆಯಲ್ಲಿ ಕ್ರಿಸ್ತನಂತೆ ವೇಷ ಹಾಕಿಕೊಂಡು ಬಂದಾಗ ಅನೇಕರು ಬಿದ್ದು ಹೋಗ್ತಕ್ಕಂಥವರಾಗಿದ್ದಾರೆ, ಅನೇಕರು ಮೋಸಕ್ಕೆ ಒಳಗಾಗಿ ಹೋಗ್ತಕ್ಕಂಥವರಾಗಿದ್ದಾರೆ. ಅದಕ್ಕೋಸ್ಕರವ ಈ ಒಂದು ವಿಚಾರವನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಕ್ರಿಸ್ತನು ಎರಡನೇ ಸಾರಿ ಈ ಲೋಕಕ್ಕೆ ಬಂದಿದ್ದಾನೆಂದು ಜನರು ನಂಬುವಂತೆ ಮಾಡುವಂತವನಾಗಿದ್ದಾನೆ. ಅವನು ನಿಜವಾಗಿಯೂ ಪ್ರಕಾಶಮಾನವಾದಂಥ ದೂತನ ವೇಷವನ್ನು ಹಾಕಿಕೊಂಡು ತನ್ನನ್ನು ತಾನು ಬದಲಾಯಿಸಿಕೊಳ್ಳುವಂತವನಾಗಿದ್ದಾನೆ. ನಾವು ಇದನ್ನು ಕೊರಿಂಥ್ಯದವರಿಗೆ ಬರೆದ 2:11:14 ಓದ್ತಕ್ಕಂಥವರಾಗಿದ್ದೇವೆ. ಆತನು ಪ್ರಕಾಶಮಾನವಾದಂತಹ ದೂತನ ವೇಷವನ್ನು ಹಾಕಿಕೊಳ್ಳುವಂಥವನಾಗಿದ್ದಾನೆ ಎಂಬುದಾಗಿ ಅಲ್ಲಿ ತಿಳಿಸ್ತಕ್ಕಂಥದ್ದಾಗಿದೆ. ಸೈತಾನನು ಅತಿ ನಾಜೋಕಿನಿಂದ ಎಲ್ಲ ವಿಧದಲ್ಲಿಯೂ ಕ್ರಿಸ್ತನನ್ನು ಹೋಲುವಂತಿದ್ದರೂ ಅದರಿಂದ ಎಲ್ಲರೂ ಮೋಸ ಹೋಗುವುದಿಲ್ಲ. ಪರೋಹನಂತೆ ಯಾರು ಸತ್ಯವನ್ನು ವಿರೋಧಿಸುತ್ತಾರೋ ಅಂಥವರು ಮಾತ್ರ ಅವನ ಕುತಂತ್ರಕ್ಕೆ ಮರುಳಾಗುವಂಥವರಾಗಿದ್ದಾರೆ. ಹಾಗಾಗಿ ಪ್ರಿಯ ಕೇಳುಗರೆ, ಇವತ್ತು ನಿಮಗೆ ಕ್ರಿಸ್ತನ ಎರಡನೇ ಬರೋಣದ ವಿಚಾರವಾಗಿ ಒಂದು ಸತ್ಯ ಬರ್ತಕ್ಕಂಥದ್ದಾಗಿದೆ ಅಂತಂದರೆ, ಆ ಸತ್ಯವನ್ನು ಯಾವತ್ತಿಗೂ ಸಹ ನೀವು ತಿರಸ್ಕರಿಸಬಾರದು. ಯಾಕೆಂದರೆ ಅದು ಸತ್ಯವೇದಕ್ಕೆ ತಕ್ಕಂತೆ ಇದೆಯಾ ಈ ಸತ್ಯ, ಆತನ ಎರಡನೇ ಬರೋಣ ಹೇಗಿರ್ತಕ್ಕಂಥದ್ದಾಗಿದೆ ಎಂಬುದಾಗಿ ನೀವು ಸತ್ಯವೇದದಲ್ಲಿ ಓದುವಾಗ ಅವುಗಳನ್ನು ಮನಸ್ಸಿನಲ್ಲಿ ಭದ್ರವಾಗಿ ಇಟ್ಟುಕೊಳ್ಳಬೇಕು. ಪರೋಹನ ರೀತಿಯಲ್ಲಿ ನೀವು ನಿಮ್ಮ ಹೃದಯವನ್ನು ಕಠಿಣ ಮಾಡಿಕೊಂಡರೆ, ಸತ್ಯಕ್ಕೆ ವಿರುದ್ಧವಾಗಿ ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಂಡರೆ, ಖಂಡಿತವಾಗಿಯೂ ಸಹ ಅಂದು ಐಗುಪ್ತದಲ್ಲಿ ಪರೋಹನ ಮೇಲೆ ಬಂದಂತಹ ಉಪದ್ರವಗಳಿಗೆ ರೀತಿಯಲ್ಲಿಯೇ ನೀವು ಸಹ ಬರ್ತಕ್ಕಂಥ 7 ಉಪದ್ರವಗಳಿಗೆ ಒಳಗಾಗ್ತೀರಾ, ಆ ಮೋಸಕ್ಕೆ ಮರುಳಾಗಿ ಹೋಗ್ತಕ್ಕಂಥವರಾಗಿದ್ದೀರಾ. ಹಾಗಾಗಿ ಎಚ್ಚರಿಕೆಯಿಂದ ಇರಬೇಕು ಪ್ರಿಯ ಕೇಳುಗರೆ, ಯಾಕೆಂದರೆ ಕ್ರಿಸ್ತನ ಎರಡನೇ ಬರೋಣ ಅತಿ ಶೀಘ್ರದಲ್ಲೇ ಇದೆ. ಕ್ರಿಸ್ತನು ಎರಡನೇ ಸಾರಿ ಬರುವುದಕ್ಕಿಂತ ಮೊದಲು ಸೈತಾನ ಕ್ರಿಸ್ತನಂತೆ ಬರುವಂತವನಾಗಿದ್ದಾನೆ. ಸೈತಾನನ ಈ ಮಹಾವಂಚನೆಯ ನಾಟಕ ಅತಿ ಪ್ರಮುಖವಾದ ಕಾರ್ಯವೆಂದರೆ, ಅವನು ಸ್ವಂತ ಕ್ರಿಸ್ತನನ್ನು ಅಂಗೀಕರಿಸಿ ಆತನಂತೆಯೇ ಕಾಣಿಸಿಕೊಳ್ಳುತ್ತಾನೆ. ಸಭೆಯು ಬಹಳ ದೀರ್ಘಕಾಲದಿಂದ ರಕ್ಷಕನ ಬರೋಣವು ತನ್ನ ನಿರೀಕ್ಷೆಯ ಪರಿಪೂರ್ಣತೆ ಎಂದು ಎದುರು ನೋಡುತ್ತಿದೆ. ಆಗ ಮಹಾಮೋಸಗಾರನಾದಂತಹ ಸೈತಾನನು ಕ್ರಿಸ್ತನು ಬಂದಂತೆ ಕಾಣಿಸಿಕೊಳ್ಳುವನು. ಸಭೆ ಇವತ್ತು ಕ್ರಿಸ್ತನ ಎರಡನೇ ಬರವಣಕ್ಕೋಸ್ಕರ ಕಾದುಕೊಂಡಿದೆ. ಎಲ್ಲೆಲ್ಲೂ ಸಹ ಕ್ರಿಸ್ತನ ಎರಡನೇ ಬರವಣದ ವಿಚಾರವಾಗಿ ಸುವಾರ್ತೆ ಸಾರಲ್ಪಡ್ತಕ್ಕಂಥದ್ದಾಗಿದೆ. ಕೊನೆಯ ಕಾಲದ ಘಟನೆಗಳನ್ನು ವಿವರಿಸಲಾಗ್ತಕ್ಕಂಥದ್ದಾಗಿದೆ. ಈ ಘಟನೆಗಳನ್ನು ವಿವರಿಸಿ ಕ್ರಿಸ್ತನ ಬರೋಣ ಅತಿ ಶೀಘ್ರವಾಗಿದೆ ಎಂಬುದಾಗಿ ಹೇಳ್ತಕ್ಕಂಥವರಾಗಿದ್ದಾರೆ. ಅದರಲ್ಲೂ ಸಹ ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಬೋಧಕರುಗಳು ಸರಿಯಾದ ರೀತಿಯಲ್ಲಿ ಪ್ರವಾದನೆಯ ಆ ಕಾಲರೇಖೆಗಳನ್ನು ಅರ್ಥ ಮಾಡಿಕೊಂಡು ಕ್ರಿಸ್ತನ ಬರೋಣ ಎಷ್ಟು ಹತ್ತಿರದಲ್ಲೇ ಇದೆ ಎನ್ನುವುದನ್ನು ಎತ್ತಿ ತೋರಿಸುವಂಥವರಾಗಿದ್ದಾರೆ. ಇಂತಹ ಸಮಯದಲ್ಲಿ ಕ್ರಿಸ್ತನ ಎರಡನೇ ಬರೋಣಕ್ಕಿಂತ ಮೊದಲು ಸೈತಾನನು ಕ್ರಿಸ್ತನ ವೇಷವನ್ನು ಧರಿಸಿಕೊಂಡು ಆತನು ಬರುವಂಥವನಾಗಿದ್ದಾನೆ. ಅದಕ್ಕೋಸ್ಕರವೇ ಈತನು ಮಹಾಮೋಸಗಾರನಾದ ಸೈತಾನನು ಕ್ರಿಸ್ತನಂತೆ ಕಾಣಿಸಿಕೊಳ್ಳುವವನಾಗಿದ್ದಾನೆ. ಲೋಕದ ವಿವಿಧ ಭಾಗಗಳಲ್ಲಿ ಅವನು ಪ್ರಕಟಣೆ ಗ್ರಂಥದಲ್ಲಿ ಯೋಹಾನನು ದೇವಕುಮಾರನಾದಂತಹ ಕ್ರಿಸ್ತನನ್ನು ವರ್ಣಿಸಿದಂತೆ ಕಣ್ಣು ಕೊರೈಸುವ ಪ್ರಕಾಶದಿಂದ ಬಹು ಗಂಭೀರ್ಯವಾಗಿಯೂ ಜನರ ಮುಂದೆ ಕಾಣಿಸಿಕೊಳ್ಳುವಂಥವನಾಗಿದ್ದಾನೆ. ಪ್ರಿಯ ಕೇಳುಗರೆ, ಪ್ರಕಟಣೆ ಪುಸ್ತಕ ಮತ್ತು ದಾನಿಯೇಲನ ಪುಸ್ತಕದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಅಲ್ಲಿ ದಾನಿಯೇಲ ಕ್ರಿಸ್ತನು ಹೇಗೆ ಬರ್ತಕ್ಕಂಥವನಾಗಿದ್ದಾನೆ, ಆತನ ಒಂದು ಸ್ವರೂಪವನ್ನು ನೋಡುವಂಥವನಾಗಿದ್ದಾನೆ. ಅದೇ ರೀತಿಯಾಗಿ ಪದ್ಮೋಸ್ ದ್ವೀಪದಲ್ಲಿ ಇದ್ದಂತಹ ಯೋಹಾನನು ಸಹ ಕ್ರಿಸ್ತನನ್ನು ನೋಡುವಂಥವನಾಗಿದ್ದಾನೆ. ಆ ಏಳು ದೀಪಸ್ತಂಭದ ಮಧ್ಯೆ ಕ್ರಿಸ್ತನು ಯಾವ ರೀತಿಯಲ್ಲಿ ನಡೆದು ತಿರುಗಾಡತಕ್ಕಂಥವನಾಗಿದ್ದಾನೆ ಅನ್ನುವಂತಹ ಒಂದು ದೃಶ್ಯವನ್ನು ನೋಡುವಂಥವನಾಗಿದ್ದಾನೆ. ಅದನ್ನು ನೀವು ಪ್ರಕಟಣೆ ಪುಸ್ತಕ 1:13-15 ತನಕ ನೀವು ಓದುವುದಾದರೆ ಖಂಡಿತವಾಗಿಯೂ ಸಹ ಅಲ್ಲಿ ಕ್ರಿಸ್ತನು ಯಾವ ರೀತಿಯಲ್ಲಿ ಇದ್ದಾನೆ ಅನ್ನುವಂತಹ ಒಂದು ಸ್ವರೂಪವನ್ನು, ಒಂದು ಚಿತ್ರಣವನ್ನು ಕೊಡಲ್ಪಟ್ಟಿದೆ. ಪ್ರಿಯ ಕೇಳುಗರೆ, ಅದೇ ರೀತಿಯಾಗಿ ಸೈತಾನನು ಬರುವಂಥವನಾಗಿದ್ದಾನೆ. ಅದನ್ನೇ ಈತನು ನಕಲಿ ಮಾಡಿಕೊಂಡು ನಕಲಿ ಕ್ರಿಸ್ತನಂತೆ, ಸುಳ್ಳು ಕ್ರಿಸ್ತನಂತೆ ಬಂದು ಅನೇಕರನ್ನ ವಂಚಿಸುವಂಥವನಾಗಿದ್ದಾನೆ. ಅನೇಕರಿಗೆ ನೀವು ಓದ್ತಾ ಇದ್ದೀರಲ್ಲ ಸತ್ಯವೇದದಲ್ಲಿ, ಪ್ರಕಟಣೆ ಪುಸ್ತಕದಲ್ಲಿ ಯೋಹಾನನು ನೋಡಿದನ, ಆ ಕ್ರಿಸ್ತನೇ ನಾನು ಎಂಬುದಾಗಿ ಹೇಳಿ ಅನೇಕರನ್ನ ವಂಚಿಸುವಂಥವನಾಗಿದ್ದಾನೆ. ಅವನ ಸುತ್ತಲೂ ಆವರಿಸಿಕೊಂಡಿರುವ ಮಹಿಮೆಯ ವೈಭವವು ಮನುಷ್ಯರ ಕಣ್ಣುಗಳು ಹಿಂದೆಂದಿಗೂ ಸಹ ಕಂಡಿಲ್ಲದ ರೀತಿಯಲ್ಲಿ ಅತಿಶಯವಾಗಿರ್ತಕ್ಕಂಥದ್ದಾಗಿದೆ. ಎಲ್ಲೆಲ್ಲೂ ಸಹ ಕ್ರಿಸ್ತನು ಬಂದನು, ಕ್ರಿಸ್ತನು ಬಂದನು ಎಂಬ ಜಯಘೋಷ ಮುಳುಗುವಂಥದ್ದಾಗಿದೆ. ಪ್ರಿಯ ಕೇಳುಗರೆ, ಇದು ಎಂಥ ಒಂದು ಮಹಾ ಮೋಸ ಕೊನೆ ಕಾಲದಲ್ಲಿ ಸೈತಾನ ಮಾಡುವಂಥವನಾಗಿದ್ದಾನೆ ಅಂದರೆ ಊಹಿಸಿಕೊಳ್ಳಲು ಅಸಾಧ್ಯ. ಅಸಂಖ್ಯಾತ ಜನರು ಆತನನ್ನು ಹಿಂಬಾಲಿಸುವಂಥವರಾಗಿದ್ದಾರೆ. ಅಂತಹ ಸಂದರ್ಭದಲ್ಲಿ ಹೇಗೆ ಯೇಸು ಸ್ವಾಮಿ ಈ ಲೋಕದಲ್ಲಿ 3.5 ವರ್ಷಗಳ ಕಾಲ ಜೀವಿಸಿದಂಥ ಸಂದರ್ಭದಲ್ಲಿ ಆತನು ಯೆರೂಸಲೇಮಿನ ದೇವಾಲಯಕ್ಕೆ ಅರಸನಂತೆ ಪ್ರವೇಶಿಸುವಾಗ ಎಲ್ಲ ಜನಗಳು ಹೋಸಾನ ಹೋಸಾನ ಎಂಬುದಾಗಿ ಕೂಗಿದರು, ಅದೇ ರೀತಿಯಾಗಿ ಕ್ರಿಸ್ತನು ಬರೋದಕ್ಕಿಂತ ಮೊದಲು ಸೈತಾನನು ಕ್ರಿಸ್ತನ ವೇಷವನ್ನು ಧರಿಸಿಕೊಂಡು ಈ ಲೋಕಕ್ಕೆ ಬರತಕ್ಕಂಥನಾಗಿದ್ದಾನೆ. ದಾರಿಯಲ್ಲಿ ನಡೆದುಕೊಂಡು ಹೋಗುವಾಗ ಆತನ ಅನುಯಾಯಿಗಳು ಸೈತಾನನ ಹಿಂಬಾಲಿಸಿ ಅವರು ಹೇಳುವಂಥವರಾಗಿದ್ದಾರೆ, ಇಗೋ ಕ್ರಿಸ್ತನು ಬಂದನು, ಕ್ರಿಸ್ತನು ಬಂದನು ಎಂಬುದಾಗಿ ಜಯಘೋಷವನ್ನು ಕೂಗುವಂಥವನಾಗಿದ್ದಾನೆ. ಇಂತಹ ಸಮಯದಲ್ಲಿಯೇ ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು, ಯಾಕೆಂದರೆ ಕ್ರಿಸ್ತನು ಎರಡನೇ ಸಾರಿ ಈ ಲೋಕಕ್ಕೆ ಬರುವಂತಹ ಸಂದರ್ಭದಲ್ಲಿ ಆತನ ಪಾದಗಳು ಈ ಭೂಮಿಯ ಮೇಲೆ ಬೀಳುವುದಿಲ್ಲ. ಅದನ್ನು ನಾವು 1 ಥೆಸಲೋನಿಕದವರಿಗೆ 4:16 ಓದಬೇಕಾದರೆ, ಆತನು ಎರಡನೇ ಸಾರಿ ಬರಬೇಕಾದ್ರೆ ಆ ತುತ್ತೂರಿ ಧ್ವನಿಯೊಡನೆ ಬರ್ತಕ್ಕಂಥನಾಗಿದ್ದಾನೆ, ಅಸಂಖ್ಯಾತ ದೇವದೂತರೊಂದಿಗೆ ಬರ್ತಕ್ಕಂಥನಾಗಿದ್ದಾನೆ. ಆತನ ತುತ್ತೂರಿ ಧ್ವನಿಯನ್ನು ಕೇಳಿ ಸತ್ತಂಥವರು ಮೊದಲು ಎದ್ದು ಬರ್ತಕ್ಕಂಥರಾಗಿದ್ದಾರೆ, ಸತ್ತ ನೀತಿವಂತರು ಎದ್ದು ಬರ್ತಕ್ಕಂಥರಾಗಿದ್ದಾರೆ, ನಂತರ ಜೀವದಿಂದಿಳಿದಿರುವ ನಾವು ಪೌಲನು ಹೇಳುವಂಥವನಾಗಿದ್ದಾನೆ. ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡ ಮೇಘವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವವು. ಅಂದರೆ ದೇವದೂತರು ನಮ್ಮನ್ನು ಆಕಾಶದ ಮಧ್ಯದಲ್ಲಿರ್ತಕ್ಕಂತಹ ಕ್ರಿಸ್ತನ ಬಳಿಗೆ ತೆಗೆದುಕೊಂಡು ಹೋಗ್ತಕ್ಕಂಥವರಾಗಿದ್ದಾರೆ, ಎತ್ತುಕೊಂಡು ಹೋಗ್ತಕ್ಕಂಥವರಾಗಿದ್ದಾರೆ ಹೊರತು ಕ್ರಿಸ್ತನು ಯಾವುದೇ ಕಾರಣಕ್ಕೂ ಸಹ ಈ ಭೂಮಿಯ ಮೇಲೆ ಹೆಜ್ಜೆಯನ್ನು ಇಡುವುದಿಲ್ಲ. ಆತನು ಆಕಾಶದ ಮಧ್ಯ ಆಕಾಶದಲ್ಲಿ ಇರ್ತಕ್ಕಂಥನಾಗಿದ್ದಾನೆ. ಈ ವಿಚಾರವನ್ನು ನಾವು ಸರಿಯಾದ ರೀತಿಯಲ್ಲಿ ಸತ್ಯವೇದದ ಆಧಾರದೊಂದಿಗೆ ಅರ್ಥ ಮಾಡಿಕೊಳ್ಳದೆ ಹೋದರೆ ಖಂಡಿತವಾಗಿಯೂ ಸಹ ಸೈತಾನ ಕ್ರಿಸ್ತನ ವೇಷವನ್ನು ಹಾಕಿಕೊಂಡು ಬಂದಾಗ ಆತನ ಜೊತೆ ನಾವು ಸೇರಿಕೊಂಡು ಕ್ರಿಸ್ತನು ಬಂದವು ಕ್ರಿಸ್ತನು ಬಂದನು ಎಂಬುದಾಗಿ ಹೇಳಿ ಜಯಘೋಷ ಮುಳುಗಿ ಮಹಾಮೋಸಕ್ಕೆ ಒಳಗಾಗಿ ಹೋಗ್ತಕ್ಕಂಥವರಾಗಿದ್ದೇವೆ. ಹಾಗಾಗಿ ಪ್ರಿಯ ಕೇಳುಗರೆ, ಕ್ರಿಸ್ತನ ಎರಡನೇ ಬರವಣದ ವಿಚಾರವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಅನೇಕರು ಸೀಕ್ರೆಟ್ ರ್ಯಾಪ್ಚರ್ ರಹಸ್ಯ ಬರವಣದ ವಿಚಾರವಾಗಿ ಇವತ್ತು ಅನೇಕ ಕ್ರೈಸ್ತರನ್ನು ದಾರಿ ತಪ್ಪಿಸುವಂಥವರಾಗಿದ್ದಾರೆ, ಸತ್ಯವೇದಕ್ಕೆ ವಿರುದ್ಧವಾಗಿ ಹೇಳುವಂಥವರಾಗಿದ್ದಾರೆ. ಅಂತಹ ವಿಚಾರದಲ್ಲಿ ನಾವು ಎಚ್ಚರಿಕೆಯನ್ನು ವಹಿಸಬೇಕು. ಕ್ರಿಸ್ತನು ಯಾವುದೇ ರೀತಿಯಲ್ಲಿಯೂ ರಹಸ್ಯವಾಗಿ ಬರುವುದಿಲ್ಲ, ಯಾಕೆಂದರೆ ದೇವರ ವಾಕ್ಯ ನಮಗೆ ಬಹಳ ಸ್ಪಷ್ಟವಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಆತನು ಎರಡನೇ ಸಾರಿ ಬರಬೇಕಾದರೆ ಎಲ್ಲರ ಕಣ್ಣುಗಳು ಆತನನ್ನು ನೋಡುವಂಥವರಾಗಿದೆ ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಆದರೆ ಅನೇಕರು ಇವತ್ತು ಕ್ರಿಸ್ತನು ರಹಸ್ಯವಾಗಿ ಬರ್ತಕ್ಕಂಥವನಾಗಿದ್ದಾನೆ ಎಂಬುದಾಗಿ, ಕಳ್ಳನಂತೆ ಬರುವಂಥವನಾಗಿದ್ದಾನೆ ಎನ್ನುವಂಥ ವಿಚಾರವನ್ನು ಎತ್ತಿ ಹೇಳುವಂಥವರಾಗಿದ್ದಾರೆ. ಕಳ್ಳನಂತೆ ಬರ್ತಕ್ಕಂಥವರಾಗಿದ್ದೇನೆ ಅನ್ನುವಂಥ ವಿಚಾರ ಏನನ್ನು ತಿಳಿಸ್ತಕ್ಕಂಥದ್ದಾಗಿದೆ ಅಂದರೆ, ಆತನ ಬರೋಣ ಯಾರಿಗೂ ಸಹ ಗೊತ್ತಿಲ್ಲ, ಆ ಸಮಯವೂ ಹಗ್ಗಳಿಗೆಯೂ ಯಾರಿಗೂ ಸಹ ಗೊತ್ತಿಲ್ಲ. ಹಾಗಾಗಿ ಕಳ್ಳನು ಯಾವ ಸಮಯದಲ್ಲಿ ಬರ್ತಕ್ಕಂಥವನಾಗಿದ್ದಾನೆ ಎಂಬುದಾಗಿ ಯಾರಾದರೂ ಹೇಳಲು ಸಾಧ್ಯವೇ? ಸಾಧ್ಯವಿಲ್ಲ. ಅದಕ್ಕೆ ಹೋಲಿಕೆಯಾಗಿ ಅದನ್ನು ಹೇಳಿದೆಯ ಹೊರತು ಅದು ರಹಸ್ಯ ಬರೋಣದ ಬಗ್ಗೆ ಎಂದಿಗೂ ಸಹ ಸತ್ಯವೇದ ತಿಳಿಸಿಲ್ಲ. ಸತ್ಯವೇದ ಹೇಳುವಂಥದ್ದು, ಕ್ರಿಸ್ತನು ಎರಡನೇ ಸಾರಿ ಬರಬೇಕಾದ್ರೆ ಎಲ್ಲರ ಕಣ್ಣುಗಳು ಆತನನ್ನು ನೋಡ್ತಕ್ಕಂಥದ್ದಾಗಿದೆ, ಮತ್ತು ಪೂರ್ವದಿಂದ ಪಶ್ಚಿಮಕ್ಕೆ ಹೇಗೆ ಮಿಂಚು ಹೊಳೆಯುತ್ತದೆಯೋ ಹಾಗೆ ಆತನ ಬರೋಣ ಇರ್ತಕ್ಕಂಥದ್ದಾಗಿದೆ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಹಾಗಾಗಿ ಈ ವಿಚಾರಗಳಲ್ಲಿ ನಾವು ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಬಹಳ ಬಹಳ ಮುಖ್ಯ. ಕ್ರಿಸ್ತನು ಈ ಲೋಕದಲ್ಲಿರುವಾಗ ತನ್ನ ಶಿಷ್ಯರನ್ನು ಆಶೀರ್ವದಿಸಿದಂತೆಯೇ ಸೈತಾನನು ತನ್ನ ಕೈಗಳನ್ನು ಮೇಲಕ್ಕೆತ್ತಿ ಜನರನ್ನು ಆಶೀರ್ವದಿಸುವಾಗ ಅವರೆಲ್ಲರೂ ಅವನ ಮುಂದೆ ಭಯಭಕ್ತಿಯಿಂದ ಅಡ್ಡ ಬೀಳುವರು. ಇದೇ ಪ್ರಿಯ ಕೇಳುಗರೆ ಸೈತಾನನಿಗೆ ಈ ಕೊನೆ ಕಾಲದಲ್ಲಿ ಬೇಕಾಗಿರತಕ್ಕಂತಹ ಒಂದು ಮುಖ್ಯವಾದಂತಹ ವಿಚಾರವೇನೆಂದರೆ ಎಲ್ಲರೂ ಆತನಿಗೆ ಅಡ್ಡ ಬಿದ್ದು ಆರಾಧಿಸಬೇಕು. ಇದಕ್ಕೋಸ್ಕರವೇ ಪರಲೋಕದಲ್ಲಿ ಯುದ್ಧ ನಡೆಯಿತು. ಹೇಗೆ ಒಬ್ಬ ಸೃಷ್ಟಿ ಮಾಡಿರ್ತಕ್ಕಂತಹ ಒಬ್ಬ ವ್ಯಕ್ತಿ ನನ್ನನ್ನು ಆರಾಧಿಸಿರಿ ಎಂಬುದಾಗಿ ಹೇಳಲು ಸಾಧ್ಯ? ಸೃಷ್ಟಿಕರ್ತನನ್ನು ಆರಾಧಿಸಿರಿ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಆದರೆ ಸೈತಾನ ದೇವರಿಂದ ಸೃಷ್ಟಿಸಲ್ಪಟ್ಟಂತಹ ಒಬ್ಬ ವ್ಯಕ್ತಿ, ಒಬ್ಬ ದೇವದೂತ, ಆದರೆ ಪಾಪಕ್ಕೆ ಬಿದ್ದು ಆತನು ಸೈತಾನನಾಗಿದ್ದಾನೆ. ಅವನು ಹೇಗೆ ನಾವು ಕ್ರಿಸ್ತನನ್ನು ಆರಾಧಿಸ್ತೇವೆ ಅದೇ ರೀತಿಯಾಗಿ ನನ್ನನ್ನೂ ಆರಾಧಿಸಿರಿ ಎಂಬ ರೀತಿಯಲ್ಲಿ ಆತನು ಈ ಲೋಕದಲ್ಲಿ ಅನೇಕರನ್ನ ಮರುಳುಗೊಳಿಸಿ ತಾನು ಆರಾಧನೆಗೆ ಯೋಗ್ಯನೆಂಬುದಾಗಿ ಹೇಳುವಂತೆವನಾಗಿದ್ದಾನೆ. ಅದಕ್ಕೋಸ್ಕರವೇ ಯೇಸು ಸ್ವಾಮಿ ಸಹ ಈ ಲೋಕದಲ್ಲಿ ಇರಬೇಕಾದರೆ ಆತನು ಈ ಲೋಕದ ಎಲ್ಲ ಐಶ್ವರ್ಯಗಳನ್ನು ತೋರಿಸಿ ನೀನು ಅಡ್ಡ ಬಿದ್ದು ನಮಸ್ಕರಿಸಿದರೆ ನಾನು ನಿನಗೆ ಎಲ್ಲವನ್ನ ಕೊಡ್ತೇನೆ ಎಂಬುದಾಗಿ ಹೇಳಿದನು. ಇವತ್ತು ಪ್ರಿಯ ಕೇಳುಗರೆ, ಯಾರೆಲ್ಲರೂ ಸೈತಾನನಿಗೆ ಅಡ್ಡ ಬೀಳ್ತಕ್ಕಂಥವರಾಗಿದ್ದೇವರೋ ಬೇರೆ ಬೇರೆ ರೀತಿಯಲ್ಲಿ ಅವರೆಲ್ಲರಿಗೂ ಸಹ ಸೈತಾನ ಹೆಚ್ಚಾಗಿ ಆಶೀರ್ವದಿಸ್ತಕ್ಕಂಥವನಾಗಿದ್ದಾನೆ. ಆದರೆ ಆತನು ಯಾವುದೇ ರೀತಿಯಲ್ಲಿ ನೆಮ್ಮದಿ ಶಾಂತಿಯನ್ನು ಪರಲೋಕ ರಾಜ್ಯವನ್ನು ಕೊಡುವುದಿಲ್ಲ. ಕ್ರಿಸ್ತನು ಮಾತ್ರ ನಮಗೆ ನೆಮ್ಮದಿ ಶಾಂತಿ ಪರಲೋಕ ರಾಜ್ಯವನ್ನು ಕೊಡ್ತಕ್ಕಂಥವನಾಗಿದ್ದಾನೆ. ಆದರೆ ಕೊನೆಯ ಕಾಲದಲ್ಲಿ ಆತನು ಎಲ್ಲರೂ ಅಡ್ಡ ಬಿದ್ದು ಆರಾಧಿಸುವ ಹಾಗೆ ಆತನು ಮಾಡುವಂಥವನಾಗಿದ್ದಾನೆ. ಹಾಗಾಗಿ ನಾವು ಎಚ್ಚರಿಕೆಯಿಂದ ಇರಬೇಕು. ಆರಾಧನೆ ವಿಚಾರದಲ್ಲಿ ನಾವು ಯಾರನ್ನು ಆರಾಧಿಸ್ತೇವೆ, ಯಾರಿಗೆ ಅಡ್ಡ ಬೀಳ್ತಕ್ಕಂಥವರಾಗಿದ್ದೇವೆ ಎಂಬುದಾಗಿ, ಯಾಕೆಂದರೆ ಇದು ಕೊನೆ ಕಾಲದ ಒಂದು ಮೋಸವಾಗಿದೆ. ಪ್ರಿಯ ಕೇಳುಗರೆ, ಸೈತಾನನ ಸ್ವರವು ಬಹಳ ಮೃದುವಾಗಿಯೂ ಹಾಗೂ ಇಂಪಾಗಿಯೂ ಇರುವುದು. ಅವನು ಸೌಮ್ಯವಾದಂತಹ ಅನುಕಂಪದ ಧ್ವನಿಯಲ್ಲಿ ರಕ್ಷಕನಾದಂತಹ ಕ್ರಿಸ್ತನು ಈ ಲೋಕದಲ್ಲಿರುವಾಗ ಹೇಳಿದ ಪರಲೋಕದ ಕೆಲವು ಸತ್ಯಗಳನ್ನು ತಿಳಿಸುವನು, ಜನರ ರೋಗಗಳನ್ನು ವಾಸಿ ಮಾಡುವನು. ಆತನ ಯಾವ ರೀತಿಯಲ್ಲಿ ಮಾಡುವಂಥವನಾಗಿದ್ದಾನೆ ಅಂತಂದರೆ, ಆತನು ಕ್ರಿಸ್ತನಂತೆ ವೈಶಿಷ್ಟ್ಯತೆಯಿಂದ ತಾನು ಸಬ್ಬತ್ತಿನವನ್ನ ಭಾನುವಾರಕ್ಕೆ ಬದಲಾಯಿಸಿರುವುದಾಗಿಯೂ ಹಾಗೂ ಆತನು ಆಶೀರ್ವದಿಸಿದ ಆ ದಿನವನ್ನ ಎಲ್ಲರೂ ಪರಿಶುದ್ಧವಾಗಿ ಕಾಣಬೇಕೆಂದು ಆಜ್ಞೆ ಮಾಡುವನು. ಅವನ ಉದ್ದೇಶ ಕ್ರಿಸ್ತನಂತೆ ಈ ಲೋಕಕ್ಕೆ ಬರುವಂತಹ ಉದ್ದೇಶ ಒಂದೇ ಪ್ರಿಯರೇ, ಏನೆಂದರೆ ಈ ಲೋಕದಲ್ಲಿ ದೇವ ಜನಗಳಿರ್ತಕ್ಕಂಥವರಾಗಿದ್ದಾರೆ. ಆ ದೇವ ಜನಗಳು ಸಬ್ಬತ್ತಿನವನ್ನ ಆರಾಧಿಸುವಂಥವರಾಗಿದ್ದಾರೆ. ಯಾವುದೇ ರೀತಿಯ ಸೈತಾನನ ವಂಚನೆಗೆ ಬಿದ್ದು ಹೋಗದೆ ಅವರು ಆರಾಧಿಸುವಂಥವರಾಗಿದ್ದಾರೆ. ಆದರೆ ಈ ಜನಗಳನ್ನ ಮೋಸ ಮಾಡಲು, ಅದಕ್ಕೆ ಯೇಸು ಸ್ವಾಮಿ ಹೇಳಿದರು, ಸಾಧ್ಯವಾದರೆ ಹಾಯಲ್ಪಟ್ಟವರನ್ನು ಸಹ ಮೋಸಗೊಳಿಸುವಂಥವನಾಗಿದ್ದಾನೆ ಎಂಬುದಾಗಿ. ಕೊನೆ ಕಾಲದಲ್ಲಿ ದೇವರ ಆಜ್ಞೆಗಳಿಗೆ ವಿಧೇಯರಾಗಿ ನಡೀತಕ್ಕಂತಹ ದೇವರಿಂದ ಹಾಯಲ್ಪಟ್ಟಂತಹ ಜನಗಳನ್ನು ಸಹ ಕ್ರಿಸ್ತನ ವೇಷವನ್ನು ಧರಿಸಿಕೊಂಡು ಬಂದಂತಹ ಸೈತಾನನು ಮೋಸ ಮಾಡುವಂಥವನಾಗಿದ್ದಾನೆ. ಅವನು ಕ್ರಿಸ್ತನ ಈ ಲೋಕದಲ್ಲಿ ಯಾವ ರೀತಿಯಲ್ಲೆಲ್ಲ ಮಾಡಿದನು, ಆ ಎಲ್ಲಾ ಕಾರ್ಯಗಳನ್ನು ಮಾಡುವಂತೆವನಾಗಿದ್ದಾನೆ, ರೋಗಗಳನ್ನು ಗುಣಪಡಿಸುವಂತೆವನಾಗಿದ್ದಾನೆ. ಪ್ರಿಯ ಕೇಳುಗರೆ, ಅನೇಕ ಜನರು ಇವತ್ತು ಅನೇಕ ಪುನರುಜ್ಜೀವನ ಕೂಟಗಳಲ್ಲಿ ಬಯಸ್ತಕ್ಕಂಥ ವಿಚಾರವೇನೆಂದರೆ ನನಗಿರ್ತಕ್ಕಂಥ ರೋಗ ವ್ಯಾಧಿಗಳು ಗುಣವಾಗಬೇಕೆಂಬುದಾಗಿ. ಆದರೆ ಸೈತಾನ ಈ ಕಾರ್ಯವನ್ನು ಅನೇಕರ ಮೇಲೆ ಪ್ರಯೋಗಿಸಿ ತನ್ನ ಕಡೆಗೆ ಸೆಳೆದುಕೊಳ್ಳುವಂತೆವನಾಗಿದ್ದಾನೆ. ಹಾಗಾಗಿ ಕ್ರಿಸ್ತನ ಎರಡನೇ ಬರುಣದ ವಿಚಾರದ ಬಗ್ಗೆ ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಇಲ್ಲ ಅಂದರೆ ಖಂಡಿತವಾಗಿಯೂ ಪ್ರಿಯ ಕೇಳುಗರೆ, ಬರ್ತಕ್ಕಂತಹ ವಂಚನೆಗೆ ಬಿದ್ದು ಹೋಗ್ತಕ್ಕಂಥವರಾಗಿದ್ದೀರಾ. ಹಾಗಾಗಿ ದೇವರು ಎಚ್ಚರಿಸ್ತಕ್ಕಂಥವನಾಗಿದ್ದಾನೆ. ಪರೋಹನಿಗೆ ದೇವರು ಹೇಗೆ ಎಚ್ಚರಿಕೆಯ ಗಂಟೆಯನ್ನು ಕೊಟ್ಟರು, ಆದರೆ ಅವನು ಎಚ್ಚೆದ್ದುಕೊಳ್ಳಲಿಲ್ಲ, ಆ ನಿಮಿತ್ತವಾಗಿ ಅವನು ನಾಶವಾದನು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ನಾವು ಸಹ ಕ್ರಿಸ್ತನ ಎರಡನೇ ಬರೋಣದ ವಿಚಾರದಲ್ಲಿ ದೇವರು ನಮ್ಮನ್ನು ಎಚ್ಚರಿಸ್ತಕ್ಕಂಥವನಾಗಿದ್ದಾನೆ. ನಾವು ಎಚ್ಚರಿಕೆ ಶಬ್ದಕ್ಕೆ ಕಿವಿಗೊಳ್ಳಲಿಲ್ಲ ಅಂದರೆ ಸೈತಾನನ ಮಹಾಮೋಸಕ್ಕೆ ನಾವು ಸೋತು ಹೋಗ್ತಕ್ಕಂಥವರಾಗಿದ್ದೇವೆ. ಆ ವಂಚನೆಯಿಂದ ತಪ್ಪಿಸಿಕೊಳ್ಳಬೇಕಾದ್ರೆ ಪ್ರಿಯ ಕೇಳುಗರೆ, ನೀವು ಸತ್ಯವೇದವನ್ನು ಓದಿ ಕ್ರಿಸ್ತನ ಎರಡನೇ ಬರೋಣದ ಬಗ್ಗೆ ತಿಳಿದುಕೊಳ್ಳಿರಿ. ಮುಂದಿನ ಒಂದು ಸಂಚಿಕೆಯಲ್ಲೂ ಸಹ ಸೈತಾನನು ಸಂತರ ಪ್ರಾರ್ಥನೆಗೆ ಉತ್ತರಿಸುವಂತೆ ಹೇಗೆ ನಟನೆ ಮಾಡ್ತಕ್ಕಂಥವನಾಗಿದ್ದಾನೆ, ಅವನು ಹೇಗೆ ನಕಲಿ ಮಾಡ್ತಕ್ಕಂಥವನಾಗಿದ್ದಾನೆ ಎನ್ನುವಂಥ ವಿಚಾರವನ್ನು ನಾವು ಮುಂದುವರೆದುಕೊಳ್ಳೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಪ್ರಾರ್ಥನೆ ಮಾಡೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಸ್ವಾಮಿ ನೀನು ಒಳ್ಳೆಯವನು ದೇವ, ನೀನು ಪ್ರೀತಿ ಸ್ವರೂಪಿ ಸ್ವಾಮಿ. ಆ ನಿಮಿತ್ತವಾಗಿಯೇ ಸೈತಾನನು ನಿನ್ನ ಹಾಗೆ ವೇಷವನ್ನು ಧರಿಸಿಕೊಂಡು ಬರ್ತಕ್ಕಂಥವನಾಗಿದ್ದಾನೆ, ಮೋಸಗೊಳಿಸ್ತಕ್ಕಂಥವನಾಗಿದ್ದಾನೆ, ಎಚ್ಚರವಾಗಿರಿ ಎಂಬುದಾಗಿ ನಮ್ಮನ್ನು ಎಚ್ಚರಿಸಿದೆಯೇ ಸ್ವಾಮಿ. ಆದರೆ ನಿನ್ನ ಎರಡನೇ ಬರೋಣದ ವಿಚಾರವಾಗಿ ಸತ್ಯವೇದದಲ್ಲಿ ತಿಳಿಸಿರ್ತಕ್ಕಂತಹ ವಿಚಾರವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಆ ಬರ್ತಕ್ಕಂಥ ಸೈತಾನನ ಮೋಸದಿಂದ ತಪ್ಪಿಸಿಕೊಳ್ಳಲು ನಮಗೆ ಸಹಾಯ ಮಾಡು. ಕೇಳುಗರ ಹೃದಯದಲ್ಲಿ ಸ್ವಾಮಿ ಈ ರಹಸ್ಯ ಬರೋಣ ಅಥವಾ ಬೇರೊಂದು ಸತ್ಯವೇದದ ವಿಚಾರಕ್ಕೆ ವಿರುದ್ಧವಾಗಿ ಇದ್ದಂಥ ಪಕ್ಷದಲ್ಲಿ ಕೇಳುಗರು ಸರಿಯಾಗಿ ಅರ್ಥ ಮಾಡಿಕೊಂಡು ಬರ್ತಕ್ಕಂಥ ಮಹಾಮೋಸದಿಂದ ತಪ್ಪಿಸಿಕೊಂಡು ನಿನ್ನ ಎರಡನೇ ಬರೋಣಕ್ಕೆ ಸಿದ್ಧರಾಗುವ ಹಾಗೆ ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡುವಂತೆಯೇ ನಮ್ಮ ತಂದೆಯೇ. ಆಮೆನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-33-2231 ಕ್ಕೆ ಸಂಪರ್ಕಿಸಬಹುದು ಅಥವಾ bible@awr.org ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901-66-37-11 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.
ಚಿತ್ರವಾಗಿ ತನ್ನ